Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We're studying through the Bible and we have reached Romans chapter 3.
ನಾವು ಸತ್ಯವೇದದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ರೋಮಾಪುರದ ಪತ್ರಿಕೆ ಮೂರನೇ ಅಧ್ಯಾಯಕ್ಕೆ ತಲುಪಿದ್ದೇವೆ.
We saw that Romans is perhaps the one book in the Bible that explains the
ನಾವು ನೋಡಿಕೊಂಡೆವು. ಇಡೀ ಸತ್ಯವೇದದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯು ರಕ್ಷಣೆಯ ಬಗ್ಗೆ ಇರುವಂತಹ ಸುವಾರ್ತೆಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದೆ ಎಂಬುದಾಗಿ. ಪೌಲನು ಇಲ್ಲಿ ಹಂತ ಹಂತವಾಗಿ ವಿವರಿಸಿದ್ದಾನೆ. ಮೊದಲ ಹಂತವು
ಕನ್ವಿನ್ಸ್ ಯು ವೆದರ್ ಯು ಲಿವ್ ಇನ್ ಓಪನ್ ಸಿನ್ ಆರ್ ಸೀಕ್ರೆಟ್ ಸಿನ್ ದಟ್ ಯು ಆರ್ ಸಿನ್ನರ್.
ನೀವು ಹೊರತೋರಿಕೆಯ ಪಾಪದಲ್ಲಾಗಲಿ ಅಥವಾ ರಹಸ್ಯವಾದ ಪಾಪದಲ್ಲಾಗಲಿ ಜೀವಿಸುತ್ತಿದ್ದರೆ ದೇವರ ಮುಂದೆ ಪಾಪಿಗಳೇ ನೀವು ಎಂಬುದಾಗಿ ಮನವರಿಕೆ
ಮಾಡಿಕೊಡುತ್ತದೆ.
ರೋಮ 3:23 ಪಾಪವೆಂದರೆ ದೇವರ ಮಹಿಮೆಯನ್ನು ಹೊಂದದೇ ಇರುವಂತದ್ದು ಎಂಬುದಾಗಿ ವ್ಯಾಖ್ಯಾನಿಸಲ್ಪಟ್ಟಿದೆ. ಹಾಗಾದರೆ ದೇವರು ಏನು ಮಾಡುತ್ತಾರಿಲ್ಲಿ?
ಹೌ ಕೆನ್ ಗಾಡ್ get rid of the guilt of years and years of sin?
ಹಾಗಿದ್ದಲ್ಲಿ ಹಲವಾರು ವರ್ಷಗಳ ಪಾಪದಿಂದ ನಮ್ಮ ಜೀವಿತದಲ್ಲಿ ಹುದುಗಿರುವ ಅಪರಾಧ ಮನೋಭಾವದಿಂದ ಬಹಳಷ್ಟು ಜನ ಹೇಳುತ್ತಾರೆ, ನಿಮ್ಮ ಪಾಪಕ್ಕೆ ನೀವು ಮರುಗುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ.
God is a righteous, just God. He cannot ignore violations of his law in the universe.
ದೇವರು ನೀತಿವಂತನು ನ್ಯಾಯಾಧಿಪತಿಯೂ ಆಗಿದ್ದಾನೆ. ಆತನು ಸೃಷ್ಟಿಯ ನಿಯಮಗಳ ಉಲ್ಲಂಘನೆಯನ್ನ ಹಾಗೆ ನಿರ್ಲಕ್ಷ್ಯ ಮಾಡೋದಿಲ್ಲ.
Most of us have got a very poor sense of justice that we think God can just ignore.
ನಮ್ಮಲ್ಲಿ ಅನೇಕರಿಗೆ ನ್ಯಾಯದ ವಿಷಯವಾಗಿ ಕಡಿಮೆ ತಿಳುವಳಿಕೆ ಇರುವುದರಿಂದ ಅನೇಕರು ನಾವು ಅಂದುಕೊಳ್ಳುತ್ತೇವೆ ದೇವರು ಉಲ್ಲಂಘನೆಯನ್ನ ಹಾಗೆ ನಿರ್ಲಕ್ಷ್ಯ ಮಾಡಬಹುದು.
We don't even have 1% of an understanding of God's justice.
ದೇವರ ನ್ಯಾಯದ ವಿಷಯವಾಗಿ ನಮಗೆ ಶೇಕಡ 1% ಕೂಡ ತಿಳುವಳಿಕೆ ಇಲ್ಲ.
That's why we think, oh well, if we say we are sorry, God will just forgive us.
ಅದಕ್ಕಾಗಿ ನಾವು ಅಂದುಕೊಳ್ಳುತ್ತೀವಿ ಕೇವಲ ಕ್ಷಮೆ ಕೇಳಿಬಿಟ್ರೆ ಸಾಕು ದೇವರು ನಮ್ಮನ್ನ ಕ್ಷಮಿಸಿಬಿಡುತ್ತಾರೆ. ನಾವು ಒಂದು ಅಪರಾಧ ಮಾಡಿದಾಗ
how can he forgive us without violating the law of the universe?
ದೇವರು ನಮ್ಮನ್ನು ಸುಮ್ಮನೆ ಕ್ಷಮಿಸಿದರೆ ಅವರು ಸೃಷ್ಟಿಯ ನಿಯಮವನ್ನು ಉಲ್ಲಂಘಿಸಿದಂತೆ ಆಗಲಿಲ್ಲವೇ?
That crime has to be punished.
ಆ ಅಪರಾಧಕ್ಕೆ ದಂಡನೆ ಆಗಲೇಬೇಕು.
And here is the big problem.
ಅದು ದೊಡ್ಡ ಸಮಸ್ಯೆ. ಇಲ್ಲಿ
again a principle of justice.
ಮತ್ತೊಮ್ಮೆ ಅದು ನ್ಯಾಯದ ತತ್ವ.
How can God punish somebody else for my sin?
ಹೇಗೆ ದೇವರು ಮತ್ತೊಬ್ಬರಿಗೆ ದಂಡನೆ ಕೊಡುತ್ತಾರೆ ನನ್ನ ಪಾಪದ ವಿಷಯವಾಗಿ?
Even if the other person volunteered.
ಮತ್ತೊಬ್ಬ ವ್ಯಕ್ತಿ ನನಗಾಗಿ ದಂಡನೆ ತೆಗೆದುಕೊಳ್ಳಲು ಮುಂದಾಗಿ ಬಂದರೂ ಕೂಡ.
Committed murder.
ನಾನು ಒಂದು ವೇಳೆ ಕೊಲೆ ಮಾಡಿದರೆ.
And my father is the judge.
ನನ್ನ ತಂದೆಯು ನ್ಯಾಯಾಧೀಶರಾಗಿರುತ್ತಾರೆ.
How can he let me go?
ಹೇಗೆ ನನ್ನನ್ನು ಅವರು ಹಾಗೆ ಬಿಟ್ಟು ಬಿಡುತ್ತಾರೆ?
He can't let me go.
ನನ್ನನ್ನು ಹಾಕಿ ಬಿಡೋಕ್ಕಾಗಲ್ಲ.
I have to be punished.
ನಾನು ದಂಡನೆಗೊಳಗಾಗಬೇಕಾಗುತ್ತದೆ.
Supposing I am given life in prison.
ಒಂದು ವೇಳೆ ನನ್ನ ಇಡೀ ಜೀವನವನ್ನ ಸೆರೆಮನೆಯಲ್ಲಿಯೇ ಕಳೆಯಬೇಕು ಅಂತ ಆಗೋದಾದ್ರೆ.
My brother comes and says, no, don't let him go to prison. I'll take his punishment. Put me in.
ನನ್ನ ಸಹೋದರನು ಬಂದು ಇಲ್ಲ ಇಲ್ಲ ಅವನನ್ನ ಕಳಿಸಬೇಡ್ರಿ ನನ್ನನ್ನು ಸೆರೆಮನೆಗೆ ಹಾಕ್ರಿ ನಾನು ದಂಡನೆಗೆ ಒಳಗಾಗ್ತೀನಿ ಅಂತ ಹೇಳುವಾಗ,
can my father punish my brother?
ಆಗ ನನ್ನ ತಂದೆಯು ಸಹೋದರನನ್ನ ದಂಡಿಸಿ ಬಿಡುತ್ತಾರೆ.
That would be another injustice.
ಅದು ಮತ್ತೊಂದು ಅನ್ಯಾಯ ಆಗ್ಬಿಡುತ್ತೆ.
If he lets me go, it is injustice.
ನನ್ನನ್ನು ಹಾಗೆ ಬಿಟ್ಬಿಡೋದು ಒಂದು ಅನ್ಯಾಯ.
If he makes somebody else do my punishment, that is also injustice.
Nanna dandanege mattobbarna guri maduvudu mattond anyaya.
Many people don't understand this.
Anekaru idanna artha madikolluvudilla.
Nobody else can take your punishment.
Yaru kuda nimma dandaneyana tegedukollalu agodilla.
Then how can the problem be solved?
Hagiddalli samasye bage hariyodu hege?
There is only one way.
Adakku onde ondu marga.
If God creator,
ದೇವರು ಸೃಷ್ಟಿಕರ್ತನಾಗಿದ್ದಲ್ಲಿ,
and the establisher of all,
ಇಡೀ ನಿಯಮವನ್ನು ಸೃಷ್ಟಿ ಮಾಡಿದಾತನು ದೇವರಾಗಿರುತ್ತಾನೆ,
himself takes the punishment.
ತಾನೇ ದಂಡನೆಯನ್ನು ತೆಗೆದುಕೊಳ್ಳುತ್ತಾನೆ.
Then it's okay.
ಆಗ ಅದು ಸರಿ ಇರುತ್ತದೆ.
But he cannot ask an angel to come and die.
ನನಗಾಗಿ ದೂತನು ಬಂದು ಸಾಯಲಿ ಎಂಬುದಾಗಿ ಕೇಳಲಿಕ್ಕಾಗೋದಿಲ್ಲ.
All these cults that teach that Jesus was a very high angel or a little mini god or something like
ದೇವರ ವಾಕ್ಯವನ್ನ ಭ್ರಷ್ಟಗೊಳಿಸಿ ಬೋಧನೆ ಮಾಡುವ ಪಂಗಡಗಳು ಹೇಳುತ್ತವೆ ಯೇಸು ಉನ್ನತ ಮಟ್ಟದಲ್ಲಿರುವ ದೂತನು ಸಣ್ಣ ದೇವರು ಎಂಬುದಾಗಿ, ದೇವರು ಸೃಷ್ಟಿ ಮಾಡಿದ ಮೊದಲ ವ್ಯಕ್ತಿ ಯೇಸು ಎಂಬುದಾಗಿ ಹೇಳುತ್ತಾರೆ.
If that were true,
ಅದು ನಿಜವಾಗಿದ್ದಲ್ಲಿ,
and God punished him for my sin,
ಆಗ ದೇವರು ನನ್ನ ಪಾಪಕ್ಕಾಗಿ ಆತನನ್ನು ದಂಡಿಸುವಾಗ,
God would be the most unrighteous person in the whole universe.
ಇಡೀ ಸೃಷ್ಟಿಯಲ್ಲಿ ದೇವರು ಅತಿದೊಡ್ಡ ಅನ್ಯಾಯಗಾರನಾಗಿ ನಿಲ್ಲುತ್ತಿದ್ದನು.
How can he punish somebody else for my sin? Even if that person says I'll take it,
hege obba manushana taanage munde bandru kuda devaru aatanige dandana kodtare.
Even an earthly court will not permit
it. Lokada nyayalayavu kuda adana anumatisodilla.
But these crazy cult people teach that, and there are a lot of people believe
devara vachanavanna brashtagolisuva huchu pangadagalu idanna bodhisuttave mattu aneka janaru idanna nambuttare.
There is only one person who can take your punishment, that is God himself.
Obba vyakti matra nimma dandanana tegedukollalu sadhya, adu devaru matra.
That is the clearest proof that Jesus Christ is God almighty.
ಅದು ಸ್ಪಷ್ಟವಾದ ರುಜುವಾತಿದೆ, ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು ಎಂಬುದಾಗಿ.
ಅದರ್ವೈಸ್ ಮೈ ಐ ಆಮ್ ಸ್ಟಿಲ್ ಇನ್ ಮೈ ಸಿನ್ಸ್,
ನಾನು ಇನ್ನೂ ನನ್ನ ಪಾಪದಲ್ಲಿದ್ದೇನೆ ಎಂಬುದಾಗಿ.
ಜೀಸಸ್ ಕ್ರೈಸ್ಟ್ ಇಸ್ ನಾಟ್ ಗಾಡ್ ಆಲ್ಮೈಟಿ,
ಯೇಸು ಸರ್ವಶಕ್ತನಾದ ದೇವರಲ್ಲ,
ಐ ಆಮ್ ಸ್ಟಿಲ್ ಇನ್ ಮೈ ಸಿನ್ಸ್,
ನಾನು ಇನ್ನೂ ಪಾಪದಲ್ಲಿದ್ದೇನೆ ಅಂತ.
ದೆನ್ ದೇರ್ ಆರ್ ಸಮ್ ಪೀಪಲ್ ಹೂ ಟೀಚ್ ದಟ್ ಜೀಸಸ್ ಕ್ರೈಸ್ಟ್ ವೆನ್ ಹಿ ಕೇಮ್ ಟು ಅರ್ಥ್ ಹಿ ಸೀಸ್ ಟು ಬಿ ಗಾಡ್, ಹಿ ಬಿಕೇಮ್ ಅ ಮ್ಯಾನ್.
ಕೆಲವರು ಈ ರೀತಿಯಾಗಿ ಬೋಧನೆ ಮಾಡುತ್ತಾರೆ, ಯೇಸು ಕ್ರಿಸ್ತನು ಇಹಲೋಕಕ್ಕೆ ಬಂದಾಗ ದೈವತ್ವವನ್ನ ಬಿಟ್ಟುಕೊಟ್ಟನು, ಮಾನವನಾಗಿ ಬಂದನು
ಅಷ್ಟೇ.
ಆತನು ದೇವರಾಗಿದ್ದಿಲ್ಲ, ನನಗಾಗಿ ಸತ್ತನು ಮಾನವನಾಗಿ ಅಂದ್ರೆ ಅದು ಮತ್ತೊಮ್ಮೆ ಅಪರಾಧ. ದೇವರು ಮಾತ್ರ ನನ್ನ ಪಾಪಕ್ಕಾಗಿ ಸಾಯಲು ಸಾಧ್ಯ. ಆತನು ಮಾನವ ರೂಪ ತಾಳಿದರು, ಆತನು ದೇವರಾಗಿರಲೇಬೇಕಿತ್ತು. ಅದಕ್ಕಾಗಿ ನಾವು ನಂಬುತ್ತೇವೆ ಯೇಸು ಕ್ರಿಸ್ತನು ಇಹಲೋಕದಲ್ಲಿ ಶೇಕಡ ನೂರರಷ್ಟು ಮಾನವನು, ಶೇಕಡ ನೂರರಷ್ಟು ದೇವರಾಗಿದ್ದನು ಎಂಬುದಾಗಿ. ಹಾಗಾಗಿ ಇಲ್ಲಿ ಹೇಳುತ್ತೆ
ಅಬೌಟ್ ದಿಸ್ ರಿಡೆಂಪ್ಷನ್ ಇನ್ ಕ್ರೈಸ್ಟ್ ಜೀಸಸ್.
ರೋಮ 3:24 ಹೇಳುತ್ತೆ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ. ದೇವರು ಬಹಿರಂಗವಾಗಿ ಎಲ್ಲವನ್ನೂ ಪ್ರದರ್ಶನ ಮಾಡಿದರು ಇಲ್ಲಿ.
ದಟ್ ಮೀನ್ಸ್ ಗಾಡ್ ಡಿಡ್ನ್ ಹ್ಯಾವ್ ಟು ಹೈಡ್ ಎನಿಥಿಂಗ್ ಸೀಕ್ರೆಟ್ಲಿ ಆಸ್ ಇಫ್ ಹಿ ವಾಸ್ ಡೂಯಿಂಗ್ ಸಮಥಿಂಗ್ ಅನ್ಜಸ್ಟ್.
ಅದರ ಅರ್ಥ ದೇವರು ಇಲ್ಲಿ ಏನೋ ಒಂದು ಅನ್ಯಾಯ ಮಾಡಿ ಅದನ್ನು ರಹಸ್ಯವಾಗಿ ಮುಚ್ಚಿಡುವಂತ ಪ್ರಯತ್ನ ಮಾಡಲಿಲ್ಲ.
ಅನ್ಜಸ್ಟ್ ಥಿಂಗ್ಸ್ ಕ್ಯಾನಾಟ್ ಬಿ ಡನ್ ಪಬ್ಲಿಕ್.
ಅನ್ಯಾಯದ ಸಂಗತಿಗಳು ಬಹಿರಂಗವಾಗಿ ತೋರ್ಪಡುವುದಿಲ್ಲ.
ಯು ಹ್ಯಾವ್ ಟು ಸಾರ್ಟ್ ಆಫ್ ಹೈಡ್ ಇನ್ ಸೀಕ್ರೆಟ್ ಅಂಡ್ ಗಾಡ್ ಹ್ಯಾಸ್ ಟು ಡೂ ಸಮಥಿಂಗ್ ಇನ್ ಸೀಕ್ರೆಟ್ ಬಿಕಾಸ್ ಹಿ ಇಸ್ ನಾಟ್ ಡೂಯಿಂಗ್ ವಾಟ್ ಇಸ್ ರೈಟ್.
ದೇವರು ಸರಿಯಾದದ್ದನ್ನ ಮಾಡದೆ ರಹಸ್ಯವಾಗಿ ಮಾಡುವಂತದ್ದನ್ನ ಮುಚ್ಚಿಡಲು ಪ್ರಯತ್ನ ಮಾಡಲಿಲ್ಲ. ಆ ರೀತಿ ಆಗಲಿಲ್ಲ ಇಲ್ಲಿ.
ಪಬ್ಲಿಕ್ಲಿ ಡಿಸ್ಪ್ಲೇಡ್,
ಬಹಿರಂಗವಾಗಿ ತೋರಲ್ಪಡುತ್ತಿಲ್ಲ.
ಹಿಯರ್ ಆರ್ ದಿ ಡಿಮ್ಯಾಂಡ್ಸ್ ಆಫ್ ಮೈ ಹೋಲಿನೆಸ್ ಅಂಡ್ ಮೈ ಜಸ್ಟಿಸ್.
ಇದು ನನ್ನ ಪವಿತ್ರತೆ ಮತ್ತು ನ್ಯಾಯದ ಬೇಡಿಕೆ ಎಂಬುದಾಗಿ ಯೇಸು ಇಲ್ಲಿ
ತೋರಿಸಿದ್ದಾರೆ.
ನಾನು ಅದನ್ನ ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿದ್ರು.
ಹಿಯರ್ ಇಸ್ ಮೈ ಎಕ್ಸ್ಪ್ರೆಷನ್ ಆಫ್ ಮೈ ಲವ್,
ನನ್ನ ಪ್ರೀತಿಯ ಒಂದು ತೋರುವಿಕೆ ಇದು ಅಂತ ಹೇಳಿದ್ರು.
ಪಬ್ಲಿಕ್ಲಿ,
ಬಹಿರಂಗವಾಗಿ.
Nobody can question.
ಯಾರು ಅದನ್ನ ಪ್ರಶ್ನೆ ಮಾಡುವಂತಿರಲಿಲ್ಲ.
Himself comes in the form of a man.
ಸ್ವತಃ ಕರ್ತನೆ ಮಾನವ ರೂಪದಲ್ಲಿ ಬಂದರು, ತನ್ನ ರಕ್ತವನ್ನು ಸುರಿಸಿದರು.
See that blood is the picture of life. The Bible says in Leviticus,
ರಕ್ತವು ಜೀವದ ಚಿತ್ರಣವಾಗಿದೆ. ಯಾಜಕ ಕಂಡದಲ್ಲಿ ಈ ರೀತಿ ಹೇಳುತ್ತೆ, ಶರೀರದ ಜೀವವು ರಕ್ತದೊಳಗೆ
ಇರುತ್ತದೆ.
ನಿಮಗೆ ಗೊತ್ತಾ, ನೀವು ಒಬ್ಬ ಮನುಷ್ಯನ ರಕ್ತವನ್ನು ಹೊರಚೆಲ್ಲಿದರೆ ಅದನ್ನು ಸತ್ತು ಹೋಗುತ್ತಾನೆ.
Of the flesh is in the
blood. ಅದಕ್ಕಾಗಿ ಯಾಜಕ ಖಂಡದಲ್ಲಿ ಹೇಳುತ್ತೆ, ಶರೀರದ ಜೀವವು ರಕ್ತದೊಳಗೆ ಇದೆ ಅಂತ.
Cut off the hand, he can still live.
ನಿಮಗೆ ಕೈ ಇಲ್ಲಾಂದ್ರೆ ಬದುಕಬಹುದು.
You cut off both legs, both ears, both hands, a man can still live.
ಎರಡು ಕೈ, ಎರಡು ಕಿವಿ, ಎರಡು ಕಾಲು ಕತ್ತರಿಸಿದರೂ ಬದುಕಬಹುದು.
But you drain out his blood, he's dead.
ಆದರೆ ನಿಮ್ಮಲ್ಲಿ ರಕ್ತ ಇಲ್ಲಾಂದ್ರೆ ಸತ್ತು ಹೋಗ್ಬಿಡ್ತೀರಿ.
So when he speaks about the blood of Jesus, it's the very life of Jesus that was poured out.
ಇಲ್ಲಿ ಯೇಸುವಿನ ರಕ್ತ ಅಂತ ಹೇಳುವಾಗ ಯೇಸುವಿನ ಜೀವವು ಸುರಿಸಲ್ಪಟ್ಟಿದೆ ಎಂಬುದಾಗಿ.
A lot of people talk about the blood, it's become like a mantra.
ಅನೇಕರು ರಕ್ತ 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 ಎಂಬುದಾಗಿ ಜಪಿಸುತ್ತಾರೆ, ಅದು ಅವರಿಗೆ ಅಂದ ಮಂತ್ರವಾಗಿದೆ ಅಷ್ಟೇ. ಅದರ ಅರ್ಥ ಏನು?
It's the life of Jesus that was poured out for us.
ಯೇಸುವಿನ ಜೀವವು ನಮಗಾಗಿ ಸುರಿಸಲ್ಪಟ್ಟಿದೆ.
And God displayed that.
ಯೇಸು ಅಂದರೆ ದೇವರು ಅದನ್ನು ಪ್ರದರ್ಶನ ಮಾಡಿದ್ದಾರೆ.
If we trust in that,
ನಾವು ಅದರಲ್ಲಿ ಭರವಸೆ ಇಡೋದಾದ್ರೆ,
we are justified.
ನಾವು ನೀತಿವಂತರೆಂದು ನಿರ್ಣಯ ಹೊಂದುತ್ತೇವೆ ಎಂಬುದಾಗಿ 24ನೇ ವಚನ ಹೇಳುತ್ತೆ.
More than forgiven.
ನೀತಿವಂತರೆಂದು ನಿರ್ಣಯ ಹೊಂದುವುದು ಅಂದ್ರೆ ಕ್ಷಮಿಸಲ್ಪಡುವುದಕ್ಕಿಂತ ಹೆಚ್ಚಿನದಾದದ್ದು. ಅದರ ಅರ್ಥ ನೀತಿವಂತರೆಂದು ಘೋಷಿಸಲ್ಪಡುವುದು.
I can be a criminal, forgiven.
ನಾನು ಅಪರಾಧಿಯಾಗಿದ್ದುಕೊಂಡು ಕ್ಷಮಿಸಲ್ಪಡುತ್ತೇನೆ.
So God can say, okay, you're a terrible criminal, but you're a forgiven criminal.
ದೇವರು ಹೇಳಬಹುದಲ್ವಾ, ನೀವು ಭಯಾನಕ ಅಪರಾಧಿಯಾಗಿದ್ರಿ, ಇನ್ನು ಮುಂದೆ ಕ್ಷಮಿಸಲ್ಪಟ್ಟಂತ ಅಪರಾಧಿಯಾಗಿರುತ್ತೆ ಅಂತ.
Always the record is there in the jail. So is a criminal, but the governor is.
ಸೆರೆಮನೆಯಲ್ಲಿ ಯಾವಾಗಲೂ ದಾಖಲಾತಿ ಅನ್ನುವಂಥದ್ದು ಇರುತ್ತೆ, ಆತನು ಇಂತಹ ಅಪರಾಧಿಯು, ರಾಜ್ಯಾಧಿಪತಿಯು ಈತನನ್ನು ಬಿಡುಗಡೆಗೊಳಿಸಿದ್ದಾರೆ ಅಂತ. ಒಂದು ವೇಳೆ ನೀವು ಆ
ರೀತಿಯಾಗಿರುತ್ತೆ,
ನೀವು ಈಗ ಸ್ವತಂತ್ರರು, ನಿಮಗೆ ಬೇಕಾದ ಕಡೆ ಹೋಗಬಹುದು. ಯಾರಾದರೂ ಸೆರೆಮನೆಗೆ ಹೋಗಿ ನಿಮ್ಮ ಹೆಸರನ್ನ ಅಲ್ಲಿ ನೋಡುವಾಗ ನೀವು ಕ್ಷಮಿಸಲ್ಪಟ್ಟಂತ ಅಪರಾಧಿ ಅಂತ ಅಂದ್ಕೊಳ್ತಾರೆ, ಅದು ಕ್ಷಮಾಪಣೆ.
ಜಸ್ಟಿಫಿಕೇಶನ್ ಮೀನ್ಸ್ ಯುವರ್ ನೇಮ್ ಇಸ್ ನಾಟ್ ಈವನ್ ದೇರ್.
ನೀತಿಕರಿಸಲ್ಪಡೋದು ಅಂತಂದ್ರೆ ನಿಮ್ಮ ಹೆಸರೇ ಅಲ್ಲಿರೋದಿಲ್ಲ ಅಂತ ಅರ್ಥ.
ವಾಕ್ ವಿತ್ ಯುವರ್ ಹೆಡ್ ಲಿಫ್ಟೆಡ್ ಅಪ್ ಬಿಕಾಸ್ ನೋಬಡಿ ನೋಸ್ ಅಬೌಟ್ ಯುವರ್ ಪಾಸ್ಟ್.
ನೀವು ಎತ್ತಿ ಹೋಗಬಹುದು, ಯಾಕಂದ್ರೆ ಯಾರಿಗೂ ನಿಮ್ಮ ಹಿಂದಿನ ಕಾಲದ ಬಗ್ಗೆ ಗೊತ್ತಿರೋದಿಲ್ಲ.
ವಂಡರ್ಫುಲ್ ಆಫ್ ಗಾಡ್,
ಅದು ದೇವರ ಅದ್ಭುತ ಅಲ್ವಾ?
That all the wretched, wicked things you did, God says, I won't remember it anymore and I won't tell anybody about it also.
ನೀವು ಮಾಡಿದಂತ ಎಲ್ಲ ಕೆಟ್ಟ ಮತ್ತು ಭ್ರಷ್ಟ ಸಂಗತಿಗಳನ್ನ ನೋಡಿ ದೇವರು ಹೇಳುತ್ತಾರೆ, ಅದನ್ನ ನಾನು ನೆನಪಿಗಿಡೋದಿಲ್ಲ, ಯಾರಿಗೂ ಹೇಳೋದಿಲ್ಲ ಅಂತ.
Thankful to God.
ನೀವು ದೇವರಿಗೆ ಕೃತಜ್ಞತರಾಗಿರಬೇಕು ಆ ವಿಷಯಕ್ಕಾಗಿ.
God says, I will not expose all the wicked things you did in the past.
ನೀವು ಹಿಂದಿನ ಕಾಲದಲ್ಲಿ ಮಾಡಿದಂತ ಕೆಟ್ಟ ಸಂಗತಿಗಳನ್ನು ನಾನು ಮತ್ತೊಬ್ಬರಿಗೆ ತೋರಿಸುವುದಿಲ್ಲ ಅಂತ ದೇವರು ಹೇಳುವಾಗ,
only show your gratitude to God.
ದೇವರಿಗೆ ನಿಮ್ಮ ಉಪಕಾರ ಸ್ಮರಣೆಯನ್ನು ಹೇಗೆ ಮಾಡ್ತೀರಿ ಕೇಳಿಸಿಕೊಳ್ಳ್ರಿ.
You should never expose another person's sin.
ನೀವು ಮತ್ತೊಬ್ಬರ ಪಾಪಗಳನ್ನ ಇತರರಿಗೆ ತೋರಿಸುವವರಾಗಿರಬಾರದು.
But how many believers do that?
ಎಷ್ಟು ವಿಶ್ವಾಸಿಗಳು ಇದನ್ನ ಮಾಡ್ತಾರೆ?
They themselves have been forgiven.
ಅವರು ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿದ್ದಾರೆ.
God doesn't disclose their evil.
ದೇವರು ಆ ಕೆಟ್ಟತನವನ್ನು ಮತ್ತೊಬ್ಬರಿಗೆ ತೋರಿಸುವುದಿಲ್ಲ. ಆದರೆ ಮತ್ತೊಬ್ಬರ ಬಗ್ಗೆ ಹೋಗಿ ಕೆಟ್ಟದ್ದನ್ನು ಮಾತಾಡ್ತಾರೆ.
I'll tell you what will happen.
ನಾನು ಏನಾಗುತ್ತೆ ಅಂತ ಹೇಳ್ತೀನಿ.
God will not spare.
ದೇವರು ಅವರನ್ನ ಹಾಗೆ ಬಿಡೋದಿಲ್ಲ.
One day God will expose all their sins in public.
ದೇವರು ಅವರ ಪಾಪಗಳನ್ನ ನ್ಯಾಯ ತೀರ್ಪಿನ ಕರ್ತನಾದಿನ ದಿನದಲ್ಲಿ ಬಹಿರಂಗವಾಗಿ ಎತ್ತಿ ತೋರಿಸುತ್ತಾರೆ. ಯಾಕಂದ್ರೆ ದೇವರು ಹೇಳುತ್ತಾರೆ,
Exactly like you treated others.
ನೀವು ಮತ್ತೊಬ್ಬರಿಗೆ ನಡೆದುಕೊಳ್ಳುವ ಪ್ರಕಾರ ನಾನು ನಿಮ್ಮ ಕಡೆ ನಡೆದುಕೊಳ್ಳುತ್ತೇನೆ.
Another brother whose life was 10 times worse.
ಇಲ್ಲಿ ಒಬ್ಬ ಸಹೋದರ ನಿಮಗಿಂತ 10 ಪಟ್ಟು ಕೆಟ್ಟದಾಗಿರುವ ಆತನ ಜೀವಿತ.
The day of judgment God says no, I can't show see.
ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ಹೇಳುತ್ತಾರೆ ಆತನ ಜೀವಿತದಲ್ಲಿ ತಪ್ಪು ನನಗೆ ಕಾಣ್ತಾ ಇಲ್ಲ ಅಂತ. ಯಾಕೆ?
Because all his life he was merciful to everybody else and he never exposed.
ಯಾಕಂದ್ರೆ ಆತನು ತನ್ನ ಇಡೀ ಜೀವಿತದಲ್ಲಿ ಕರುಣೆ ಹೊಂದಿರುತ್ತಾನೆ, ಮತ್ತೊಬ್ಬರ ಪಾಪಗಳನ್ನು ಎತ್ತಿ ತೋರಿಸಿರುವುದಿಲ್ಲ.
So I'll give you a little bit of advice.
ನಾನು ನಿಮಗೆ ಸ್ವಲ್ಪ ಸಲಹೆ ಕೂಡ ಬಯಸುತ್ತೇನೆ.
If you don't want your sin to be exposed in the day of judgment, just make sure you don't expose anybody.
ನ್ಯಾಯ ತೀರ್ಪಿನ ದಿನದಲ್ಲಿ ನಿಮ್ಮ ಪಾಪವು ಎತ್ತಿ ತೋರಿಸಬಾರದು ಅಂದ್ರೆ ಇಲ್ಲಿ ನೀವು ಮತ್ತೊಬ್ಬರ ಪಾಪಗಳನ್ನು ಎತ್ತಿ ತೋರಿಸುವರಾಗಿರಬಾರದು.
Never talk about the evil of others.
ಮತ್ತೊಬ್ಬರ ಬಗ್ಗೆ ಕೆಟ್ಟದನ್ನ ಮಾತಾಡಬೇಡ್ರಿ.
Take it to God if you like and pray for that.
ನಿಮಗೆ ಬೇಕು ಅಂದ್ರೆ ಆ ವ್ಯಕ್ತಿಗಾಗಿ ದೇವರ ಬಳಿ ಹೋಗಿ ಪ್ರಾರ್ಥಿಸಿರಿ.
Or take it to an elder brother to help that person.
ಅಥವಾ ಆ ಸಹೋದರನಿಗೆ ಸಹಾಯಿಸಲು ಸಭಾ ಹಿರಿಯರ ಬಳಿ ಹೋಗಿ ಹೇಳಿರಿ.
That's okay. That's like going to a doctor for
ಅದು ವೈದ್ಯನ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಂಡ ಹಾಗೆ.
But don't go gossiping, speaking evil just to tear down.
ಆದರೆ ಮತ್ತೊಬ್ಬರ ಬಗ್ಗೆ ಹೋಗಿ ಕೆಟ್ಟದ್ದನ್ನ ಹೇಳಿ ಕಿವಿ ಊದಿ ಅವರ ಘನತೆ ಗೌರವವನ್ನು ಹಾಳು
ಮಾಡಬೇಡಿ.
ಹೀಗೆ ನೀತೀಕರಿಸಲ್ಪಡುವುದರ ಅರ್ಥ ತಿಳಿದುಕೊಳ್ಳುವುದು ಮುಖ್ಯ.
He uses an example of Abraham being justified.
ಅಬ್ರಹಾಮನು ನೀತೀಕರಿಸಲ್ಪಟ್ಟನು ಎಂಬುದಾಗಿ ಇಲ್ಲಿ
ಉಲ್ಲೇಖಿಸಲಾಗಿದೆ. How was Abraham justified?
ಹೇಗೆ ಅಬ್ರಹಾಮನು ನೀತೀಕರಿಸಲ್ಪಟ್ಟನು?
He says it was not because of any action that he did.
ಆತನು ಮಾಡಿದಂತ ಕಾರ್ಯದಿಂದಾಗಿ ಅಲ್ಲ.
He takes an example.
ಆತನು ಉದಾಹರಣೆ ತಗೊಳ್ತಾನೆ.
In Romans chapter 4.
ರೋಮನ್ 4ನೇ ಅಧ್ಯಾಯ.
He said, was Abraham justified by works?
ಎರಡನೇ ವಚನ ಹೇಳುತ್ತೆ, ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದನ ಅಂತ? ಇಲ್ಲ.
Did the blessing verse 9 come upon the when upon him when verse 10 when he was circumcised or before he was circumcised?
ವಚನ ಹೇಳುತ್ತೆ, ಅವನಿಗೆ ಸುನ್ನತಿಯಾದ ಮೇಲೆಯೋ ಅಥವಾ ಸುನ್ನತಿಯಾಗುವುದಕ್ಕೆ ಮೊದಲು ನೀತಿವಂತನೆಂದು ಎಣಿಸಲ್ಪಟ್ಟನು ಎಂಬುದಾಗಿ.
17 God said to Abraham, you must.
ಆದಿಕಾಂಡ 17ರಲ್ಲಿ ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ, ನೀನು ಸುನ್ನತಿ ಹೊಂದಬೇಕು ಅಂತ.
All your descendants.
ನಿನ್ನ ಇಡೀ ಜನಾಂಗವು ಸಹ.
That was a physical action.
ಅದು ಭೌತಿಕ ಕ್ರಿಯೆ.
God says, then
ಆಗ ನಿನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ.
ಟೂ ಚಾಪ್ಟರ್ಸ್ ಬಿಫೋರ್,
ಇದಕ್ಕಿಂತ ಎರಡು ಅಧ್ಯಾಯ ಮೊದಲು,
ಜೆನೆಸಿಸ್ 50,
ಆದಿಕಾಂಡ 15ರಲ್ಲಿ
God said to Abraham, you're justified.
ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ, ನೀನು ನೀತೀಕರಿಸಲ್ಪಟ್ಟೆ ಎಂಬುದಾಗಿ.
Paul is saying,
ಹಾಗಾಗಿ ಪೌಲನಲ್ಲಿ ಹೇಳುತ್ತಾನೆ,
justification came before he did anything.
ಆತನು ಏನನ್ನು ಮಾಡುವ ಮೊದಲೇ ನೀತೀಕರಿಸಲ್ಪಟ್ಟನು ಎಂಬುದಾಗಿ.
Works came after justification.
ನೀತೀಕರಿಸಲ್ಪಟ್ಟ ನಂತರ ಕ್ರಿಯೆಯು ಆತನಿಂದ ಬಂತು.
Very important.
ಅದು ತುಂಬಾ ಮುಖ್ಯ.
So Abraham was not justified by
ಅಬ್ರಹಾಮನು ಕ್ರಿಯೆಗಳಿಂದ ನೀತೀಕರಿಸಲ್ಪಡಲಿಲ್ಲ.
Very simple argument, but you can understand.
ಅಲ್ಲಿ ಸರಳವಾದವಿದ್ರೂ ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ.
The circumcision is only a seal.
ಪೌಲನು ಹೇಳ್ತಾನೆ, ಸುನ್ನತಿ ಎನ್ನುವಂತದ್ದು ಕೇವಲ ಮುದ್ರೆ ಅಂತ.
That you have been justified by faith.
ನಂಬಿಕೆಯಿಂದ ನೀತೀಕರಿಸಲ್ಪಟ್ಟದ್ದಾಗಿದೆ ಆಗಲೇ.
That has already happened.
ಅದು ಆಗಲೇ ಆಗಿದೆ.
Here is the proof of it.
ಅದಕ್ಕೆ ಇಲ್ಲಿ ರುಜುವಾತು.
Your circumcision.
ಸುನ್ನತಿ ಹೊಂದಿರುವಂತದ್ದು.
That's what he says in verse 11.
ಅದನ್ನೇ 11ನೇ ವಚನದಲ್ಲಿ ಹೇಳುವಂತದ್ದು.
And therefore.
ಹೀಗಿರುವುದರಿಂದ.
He says he's not only the father of the Jews who are circumcised.
ಸುನ್ನತಿ ಹೊಂದಿದ ಯಹೂದ್ಯರಿಗೆ ಮಾತ್ರ ಆತನ ಮೂಲ ತಂದೆ ಆಗಲಿಲ್ಲ.
He's the father of all the Gentiles who are not circumcised also.
ಸುನ್ನತಿ ಹೊಂದದೆ ಇರುವಂತ ಅನ್ಯರಿಗೂ ಮೂಲ ತಂದೆಯಾದನು ಎಂಬುದಾಗಿ ಇಲ್ಲಿ ಹೇಳುತ್ತಾರೆ.
And then he speaks about, that's why he was called the father of many nations.
ಅಬ್ರಹಾಮನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾದನು ಎಂಬುದಾಗಿ ಪೌಲನು ಹೇಳುತ್ತಾನೆ. ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡು ಹೇಳುತ್ತಾನೆ.
God said to him,
ದೇವರು ಆತನಿಗೆ ಹೇಳುತ್ತಾರೆ,
you are going to be the father of many nations, or I mean you're going to have children.
ನೀನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗ್ತಿ, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂದು ದೇವರು ಅಬ್ರಹಾಮನಿಗೆ ಹೇಳುವಾಗ ಆತನೇನು ಮಾಡ್ತಾನೆ?
Looked at the deadness of his body.
ಆತನು ತನ್ನ ಮೃತ ದೇಹದಲ್ಲಿದ್ದಂತ ದೇಹವನ್ನು ನೋಡ್ತಾನೆ. ಸಾರಳ ಗರ್ಭಕಾಲ ಕಳೆದು ಹೋಗಿರುವಂತದ್ದನ್ನು ನೋಡ್ತಾನೆ. ಅಲ್ಲಿ ನಿರೀಕ್ಷಣೆ ಇರೋದಿಲ್ಲ.
Then he looked at the promise of God.
ನಂತರ ದೇವರ ವಾಗ್ದಾನವನ್ನು ನೋಡ್ತಾನೆ.
He says, yes.
ಹೇಳ್ತಾನೆ, ಹೌದು ಅದಾಗುತ್ತೆ.
God will do it.
ದೇವರು ಮಾಡ್ತಾರೆ ಅಂತ.
God said, that's what I want.
ದೇವರು ಹೇಳ್ತಾರೆ, ಅದೇ ನಂಗೆ ಬೇಕಾಗಿದ್ದು ಅಂತ.
You are a righteous man.
ನೀನು ನೀತಿವಂತನು ಎಂಬುದಾಗಿ ದೇವರು ಹೇಳ್ತಾರೆ.
Verse 19 to 22 of Romans 4.
ರೋಮನ್ 4ನೇ ಅಧ್ಯಾಯ 19 ರಿಂದ 22ನೇ ವಚನ ನೋಡುವಂತದ್ದು ಅದನ್ನ ನಾವು. ಆತನು ಹೇಳ್ತಾನೆ,
it's the same with you.
ಅದು ನಿಮಗೂ ಕೂಡ ಆಗುತ್ತೆ ಅಂತ.
God says, I want to declare you righteous.
ನಾನು ನೀತಿವಂತನು ಎಂಬುದಾಗಿ ಘೋಷಿಸುತ್ತೇನೆ ಎಂಬುದಾಗಿ.
Like Abraham looked at himself, you look at yourself.
ಅಬ್ರಹಾಮನು ತನ್ನನ್ನು ನೋಡಿಕೊಂಡ ಹಾಗೆ ನಿಮ್ಮನ್ನು ನೀವು ನೋಡಿಕೊಳ್ಳುತ್ತೀರಿ.
And you say, oh God, there's no hope. I'm a wretched man.
ನೀವು ಹೇಳ್ತೀರಿ, ನಾನು ಕೆಳಗಿನಿಂದ ಮೇಲಿನವರೆಗೂ ಕೆಟ್ಟವನಾಗಿದ್ದೇನೆ, ಎಂಬುದಾಗಿ ನನ್ನಲ್ಲಿ ನೀತಿ ಅನ್ನೋದಿಲ್ಲ ಅಂತ ಹೇಳ್ತೀರಿ.
The Lord says, I'm going to make you righteous. I'm going to make your blessing to many, many people.
ದೇವರು ಹೇಳ್ತಾರೆ, ನಿಮ್ಮನ್ನ ನಾನು ಅನೇಕ ಜನರಿಗೆ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೀನಿ, ನೀತಿವಂತರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ.
You don't look at yourself. You say, Lord, I believe. You said it.
ಆಗ ನಿಮ್ಮನ್ನ ನೀವು ನೋಡಿಕೊಳ್ಳಬೇಡ್ರಿ. ದೇವರಿಗೆ ಹೇಳ್ರಿ, ದೇವರೇ ನೀವು ಹೇಳಿದ್ದೀರಿ, ನಾನು ನಂಬುತ್ತೀನಿ.
You know the difference between you who are dry and useless to God and another person who is very useful.
ಮತ್ತು ಉಪಯೋಗಕ್ಕೆ ಬಾರದಂತ ನಿಮಗೂ ಮತ್ತು ದೇವರಿಗೆ ಉಪಯೋಗಕಾರಿಯಾಗಿರುವಂತ ಮತ್ತೊಬ್ಬನಿಗಿರುವಂತ ವ್ಯತ್ಯಾಸ ನೀವು ಹೇಳ್ತೀರಿ. ಆತನು ಹೆಚ್ಚು ವರವುಳ್ಳವನು, ಆತನು ಅಷ್ಟು ಪಾಪಿಯಾಗಿರಲಿಕ್ಕಿಲ್ಲ ಅಂತ ಹೇಳ್ತೀರಿ. ಅದ್ಯಾವುದೂ ಅಲ್ಲ.
he believed God and you don't believe.
ಆತನು ದೇವರಲ್ಲಿ ನಂಬಿಕೆ ಇಡ್ತಾನೆ, ನೀವು ನಂಬಿಕೆ ಇಡೋದಿಲ್ಲ.
When God says I'll make you a blessing, he believes you don't believe.
ನಾನು ನಿಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡುತ್ತೇನೆ ಎಂದು ದೇವರು ಹೇಳುವಾಗ ಅದನ್ನು ನಂಬುತ್ತಾನಾತನು, ನೀವು ನಂಬೋದಿಲ್ಲ.
God from today that God will bless you and make you a blessing.
ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ಆಶೀರ್ವಾದ ನಿಧಿಯನ್ನಾಗಿ ಮಾಡುತ್ತಾನೆ ಎಂದು ನೀವು ನಂಬಲು ಇಂದಿನಿಂದ ಪ್ರಾರಂಭ ಮಾಡಿದರೆ ನಿಮ್ಮ ಜೀವಿತದಲ್ಲಿ ಕೂಡ
it was reckoned as righteous.
ಅಬ್ರಹಾಮನು ನಂಬಿದಾಗ ನೀತಿವಂತನೆ ಎಂಬುದಾಗಿ ನಿರ್ಣಯಿಸಲ್ಪಟ್ಟನು.
Not only for him, it says for us also.
ಅದು ಆತನಿಗೆ ಮಾತ್ರ ಹೇಳುವಂತದ್ದಲ್ಲ, ನಂಬುವುದಾದರೆ ನಮಗೂ ಕೂಡ ಅದು ಹೇಳುತ್ತೆ.
Believe that Jesus was raised from the dead.
ಯೇಸು ನನಗಾಗಿ ಸತ್ತದರಿಂದ ಎಬ್ಬಿಸಲ್ಪಟ್ಟು ಬಂದರು ಎಂಬುದಾಗಿ ನೀವು ನಂಬುವಾಗ ಯೇಸು ಸತ್ತಿದ್ದು ಅಷ್ಟೇ ಅಲ್ಲ, ಮರಣವನ್ನ ಜಯಿಸಿ ಎದ್ದು ಬಂದರು.
I am not only united in his death.
ನಾನು ಆತನ ಮರಣದಲ್ಲಿ ಮಾತ್ರ ಪಾಲು ಹೊಂದುವುದಲ್ಲ, ಆತನ ಪುನರುತ್ಥಾನದಲ್ಲಿಯೂ ಸಹ ಪಾಲು ಹೊಂದಬೇಕು.
Then he says in chapter 5.
ನಂತರ 5ನೇ
ಅಧ್ಯಾಯದಲ್ಲಿ understood what it means to be justified by faith.
ನಂಬಿಕೆಯಿಂದ ನೀತೀಕರಿಸಲ್ಪಡುವುದು ಎಂಬುದಾಗಿ ಅರ್ಥ ತಿಳ್ಕೊಂಡ್ರಿ.
This brings us peace with God.
ಇದು ನಮ್ಮನ್ನ ದೇವರೊಟ್ಟಿಗೆ ಸಮಾಧಾನಕ್ಕೆ ನಡೆಸುತ್ತದೆ.
Now I don't have any feeling that God may be angry.
ದೇವರು ನನ್ನೊಟ್ಟಿಗೆ ಕೋಪ ಮಾಡಿಕೊಂಡಿದ್ದಾರೆ ಎಂಬ ಭಾವನೆ ನನಗಿಲ್ಲ ಈಗ.
He may be upset with what I'm doing.
ನಾನು ಮಾಡುವಂತದರ ವಿಷಯವಾಗಿ ಅಸಮಾಧಾನಗೊಂಡಿಲ್ಲ.
Nothing of the sort.
ಇಲ್ಲ, ದೇವರು ನನ್ನ ವಿಷಯವಾಗಿ ಆತರ ಭಾವನೆ ಹೊಂದಿಲ್ಲ.
God perfect joy.
ನಾನು ಪರಿಪೂರ್ಣ ಸಂತೋಷ ಹೊಂದಿದ್ದೇನೆ.
Because I have been accepted by God.
ಯಾಕಂದ್ರೆ ನಾನು ದೇವರಿಂದ ಸ್ವೀಕರಿಸಲ್ಪಟ್ಟಿದ್ದೇನೆ.
This assurance that God has accepted me.
ನಾನು ಹೇಗಿದ್ದೇನೋ ಹಾಗೆ ದೇವರಿಂದ ಸ್ವೀಕೃತಗೊಂಡಿದ್ದೇನೆ ಎಂಬುದು ಭರವಸೆಯಾಗಿದೆ.
He doesn't say you change and then come.
ನೀನು ಮೊದಲು ಬದಲಾಗು ನಂತರ ಬಾ ಅಂತ ದೇವರು ಹೇಳಿಲ್ಲ.
No, he says you come as you are.
ಇಲ್ಲ, ನೀನು ಹೇಗಿದ್ದೀಯೋ ಹಾಗೆ ಬಾ ಅಂತ ಹೇಳಿದ್ರು.
I will change you.
ನಾನು ನಿನ್ನನ್ನ ಬದಲಾಯಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ್ರು.
And when we have been accepted by God like this.
ನಾವು ಈ ರೀತಿಯಾಗಿ ದೇವರಿಂದ ಅಂಗೀಕರಿಸಲ್ಪಟ್ಟಾಗ.
He says we not only rejoice in chapter 5 verse 2. In this position we have received.
5ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುತ್ತೆ, ದೇವರ ಮಹಿಮೆಯನ್ನು ಹೊಂದುವೆಂಬ ಉಲ್ಲಾಸವಾಗಿರುವುದು ಮಾತ್ರ ಅಲ್ಲ, ನಾವು ಕೂಡ ದೇವರ ಸ್ವಭಾವದಲ್ಲಿ ಪಾಲುದಾರಿಕೆಯನ್ನು ಹೊಂದಬಹುದು ಎಂಬ ನಿರೀಕ್ಷೆ ಹುಟ್ಟಿದೆ ಎಂಬುದಾಗಿ. ಅದು ಮಾತ್ರ ಅಲ್ಲ,
ಐ ಕ್ಯಾನ್ ಆಲ್ಸೋ ರಿಜಾಯ್ಸ್ ವರ್ಸ್ 3 ಇನ್ ಟ್ರಿಬ್ಯುಲೇಷನ್.
ಮೂರನೇ ವಚನ ಹೇಳುತ್ತೆ, ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಅಂತ.
I can rejoice in my trials.
ನಾನು ನನ್ನ ಸಂಕಟದ ಸಮಯದಲ್ಲಿ ಉಲ್ಲಾಸ ಪಡಬಹುದು.
Because trials are the way to character.
ಯಾಕೆಂದರೆ ಉಪದ್ರವಗಳು ಅನುಭವ ಸಿದ್ಧಿಗೆ ದಾರಿಯಾಗಿದೆ.
You know, we can say trial is another word for test.
ನಾವು ಉಪದ್ರವಕ್ಕೆ ಮತ್ತೊಂದು ಪದ ಹೇಳಬಹುದಾದ್ರೆ ಪರೀಕ್ಷೆ ಎಂಬುದಾಗಿ ಹೇಳಬಹುದು.
Think of the tests you have in
ನಿಮ್ಮ ಶಾಲೆಗಳಲ್ಲಿ ಎದುರಿಸಿದಂತ ಪರೀಕ್ಷೆಗಳನ್ನು ನೆನಪು ಮಾಡಿಕೊಳ್ಳಿ.
What happens when you pass in a test at the end of the year?
ನೀವು ವರ್ಷದ ಕೊನೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ ಏನಾಗುತ್ತೆ?
What do you get?
ನೀವೇನ್ ಪಡೆದುಕೊಳ್ಳುತ್ತೀರಿ?
A promotion to the next higher class.
ಮುಂದಿನ ತರಗತಿಗೆ ಬಡ್ತಿಯನ್ನು ಪಡೆದುಕೊಳ್ಳುತ್ತೀರಿ.
Is that the end of all your tests?
ಅಲ್ಲಿಗೆ ಪರೀಕ್ಷೆ ಮುಗಿದು ಬಿಡುತ್ತಾ?
No, there's another test there.
ಇಲ್ಲಿ ಮತ್ತೊಂದು ಪರೀಕ್ಷೆ ಎದುರಾಗುತ್ತೆ.
Children know that.
ಮಕ್ಕಳಿಗೆ ಗೊತ್ತಿದೆ ಅದು.
Children know that from kindergarten all the way to PhD life is just full of tests.
ಅಂಗನವಾಡಿಯಿಂದ ಡಾಕ್ಟರೇಟ್ ಪದವಿಯ ಹಂತದವರೆಗೂ ಪರೀಕ್ಷೆಯು ಇದ್ದೇ ಇರುತ್ತದೆ.
Only annual test, monthly test.
ವರ್ಷದ ಪರೀಕ್ಷೆ ಮಾತ್ರ ಅಲ್ಲ, ತಿಂಗಳ ಪರೀಕ್ಷೆ ಕೂಡ ಇರುತ್ತೆ.
The Christian life is also like that.
ಕ್ರೈಸ್ತ ಜೀವಿತವೂ ಕೂಡ ಅದೇ ರೀತಿಯಾಗಿದೆ.
Full of tests.
ಪರೀಕ್ಷೆಯಿಂದ ತುಂಬಿರುತ್ತದೆ.
Every test is leads to a promotion.
ಪ್ರತಿ ಪರೀಕ್ಷೆಯು ನಮ್ಮನ್ನ ಮುಂದಿನ ಹಂತಕ್ಕೆ ನಡೆಸುತ್ತದೆ.
To make us more partake of God's nature.
ಹೆಚ್ಚು ದೇವರ ಸ್ವಭಾವವನ್ನ ತೆಗೆದುಕೊಳ್ಳುವುದರಲ್ಲಿ ನಡೆಸುತ್ತದೆ.
You want to avoid all tests?
ನೀವು ಎಲ್ಲ ಪರೀಕ್ಷೆಯಿಂದ ತಪ್ಪಿಸಿಕೊಳ್ಳಬೇಕಾ?
Think of a child who never did any test in his whole year.
ವರ್ಷದಲ್ಲಿ ಯಾವ ಪರೀಕ್ಷೆಯನ್ನು ಬರೆಯದಂತ ಮಗುವಿನ ಬಗ್ಗೆ ಯೋಚನೆ
ಮಾಡಿ. What's going to happen to him?
ಆ ಮಗುಗೆ ಏನಾಗುತ್ತೆ ಗೊತ್ತಾ?
He's going to sit in the same class next year with new people coming in.
ಮುಂದಿನ ವರ್ಷ ಅದೇ ತರಗತಿಯಲ್ಲಿ ಕೂಡತ್ತೆ, ಹೊಸ ಹುಡುಗರು ಬರ್ತಾರೆ.
All his classmates would have gone to the next higher class.
ಆತನ ಎಲ್ಲಾ ತರಗತಿಯವರು ಮುಂದಿನ ದರ್ಜೆಗೆ ಹೋಗಿರ್ತಾರೆ.
So,
ಹಾಗಾಗಿ
he says, I rejoice. Examination day comes, I rejoice because that time.
ಹಾಗಾಗಿ ಪೌಲನಲ್ಲಿ ಹೇಳುತ್ತಾನೆ, ಪರೀಕ್ಷೆಗಳು ಬಂದಾಗ ನಾನು ಉಲ್ಲಾಸ ಪಡ್ತೇನೆ, ಯಾಕಂದ್ರೆ ಬಡ್ತಿ ಹೊಂದುವುದರಿಂದ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ.
In tribulation I get learned.
ಯಾಕಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ.
Patience produces character.
ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ.
And the ultimate goal is,
ಒಟ್ಟಾರೆ ಗುರಿ ಏನಂದ್ರೆ,
verse 5,
5ನೇ ವಚನ,
that my heart gets flooded with the love of God.
ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಯುವುದಾಗಿದೆ.
Ultimate goal of God.
ಅದು ದೇವರ ಅಂತಿಮ ಗುರಿ.
That from head to foot,
ತಲೆಯಿಂದ ಪಾದದವರೆಗೂ,
my whole being can be described as
ನನ್ನ ದೇಹದ ಇಡೀ ಅಂಗಗಳು ಪ್ರೀತಿಯನ್ನ ವ್ಯಾಖ್ಯಾನಿಸಲ್ಪಡಬೇಕು.
Fervent love for Jesus Christ.
ಯೇಸು ಕ್ರಿಸ್ತನಿಗಾಗಿ ಅತಿ ಹೆಚ್ಚಿನ ಪ್ರೀತಿ ಹೊಂದಿರಬೇಕು.
Fervent love for everybody.
ನಾನು ಭೇಟಿಯಾಗುವಂತ ಪ್ರತಿಯೊಬ್ಬರಿಗೂ ಅತಿ ಹೆಚ್ಚಿನ ಪ್ರೀತಿ ಹೊಂದಿರಬೇಕು.
We're not like that right now.
ನಾವು ಈ ರೀತಿಯಾಗಿಲ್ಲ ಈಗ.
We are evil to evil people and good to good people.
ನಾವು ಕೆಟ್ಟವರಿಗೆ ಕೆಟ್ಟವರಾಗಿದ್ದೇವೆ, ಒಳ್ಳೆಯವರಿಗೆ ಒಳ್ಳೆಯವರಾಗಿದ್ದೇವೆ.
That's how all human beings are.
ಎಲ್ಲಾ ಮನುಷ್ಯರು ಅದೇ ರೀತಿ ಇರುತ್ತಾರೆ.
These are three levels.
ಇವು ಮೂರು ಹಂತಗಳು.
The devil is evil to everybody.
ಸೈತಾನನು ಎಲ್ಲರಿಗೂ ಕೆಟ್ಟವನಾಗಿದ್ದಾನೆ.
Evil to good people and evil to evil people.
ಒಳ್ಳೆಯವರಿಗೂ ಮತ್ತು ಕೆಟ್ಟವರಿಗೂ ಕೆಟ್ಟವನಾಗಿದ್ದಾನೆ.
Human beings are a little better.
ಮಾನವರು ಸ್ವಲ್ಪ ಉತ್ತಮರು.
They are good to good people and evil to evil people.
ಮಾನವನು ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟವನಾಗಿರುತ್ತಾನೆ. ದೇವರು ಆತನ ಬಗ್ಗೆ ಹೇಳುವುದೇನು?
He is good to everybody.
ಆತನು ಎಲ್ಲರಿಗೂ ಒಳ್ಳೆಯವನಾಗಿದ್ದಾನೆ.
So we can, God wants us to rise to his level.
ನಾವು ದೇವರ ಮಟ್ಟಕ್ಕೆ ಏರಬೇಕು ಅಂತ ದೇವರು ಬಯಸುತ್ತಾರೆ.
And God says he'll do anything for us.
ಹೇಳುತ್ತಾರೆ ನಮಗಾಗಿ ಏನ್ ಬೇಕಾದರೂ ಮಾಡ್ತೇನೆ ಅಂತ.
He says when we were enemies, verse 10 of Romans 5.
5:10 ಹೇಳುತ್ತೆ.
He sent his son.
ದೇವರಿಗೆ ನಾವು ವೈರಿಗಳಾಗಿದ್ದಾಗ ತನ್ನ ಮಗನನ್ನು ಕಳುಹಿಸಿಕೊಟ್ಟನು.
Why won't he now do give us, save us by the life of Jesus?
ಹಾಗಿರುವಾಗ ಈಗ ದೇವರು ನಮ್ಮನ್ನು ಯೇಸುವಿನ ಜೀವದ ಮೂಲಕ ರಕ್ಷಿಸುವುದಿಲ್ಲವೋ?
Just like death reigned over our life once.
ಹಿಂದೆ ಮರಣವು ನಮ್ಮೆಲ್ಲರ ಜೀವಿತದಲ್ಲಿ ವ್ಯಾಪಿಸಿತ್ತು.
Romans 5:14.
ರೋಮ 5:14.
Now,
ಈಗ
grace will reign.
ನಮ್ಮ ಜೀವಿತದಲ್ಲಿ ಕೃಪೆಯೂ ವ್ಯಾಪಿಸುತ್ತದೆ.
Verse 21.
21ನೇ ವಚನ.
Through righteousness to eternal life.
ನೀತಿಯನ್ನ ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತದೆ.
So in Romans 5.
ರೋಮ 5ರಲ್ಲಿ.
He's contrasting what we were in Adam.
ಆದಮನಲ್ಲಿ ನಾವೇನಿದ್ವಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ.
And what we can be in Christ.
ಕ್ರಿಸ್ತನಲ್ಲಿ ಏನಾಗಬೇಕಲ್ಲ ಅದು ಹೇಳುತ್ತೆ.
One man sin.
ಒಬ್ಬ ಮನುಷ್ಯನು ಪಾಪ ಮಾಡಿದಾಗ.
Verse 15.
15ನೇ ವಚನ.
And the sin came to all men.
ಪಾಪವು ಎಲ್ಲರ ಮೇಲೆ ಬಂತು.
People say, oh, that's unrighteous.
ಜನರು ಅದನ್ನು ಅನೀತಿ ಎಂಬುದಾಗಿ ಹೇಳುತ್ತಾರೆ.
Why should I suffer because of Adam's sin?
ಆದಾಮನ ಪಾಪಕ್ಕಾಗಿ ನಾನು ಯಾಕೆ ಕಷ್ಟಪಡಬೇಕು ಎಂಬುದಾಗಿ ಹೇಳುತ್ತಾರೆ.
Wait a minute.
ಒಂದು ನಿಮಿಷ ಕಾಯಿರಿ.
Actually, it's a blessing.
ಅದು ಒಂದು ಆಶೀರ್ವಾದ.
Because
ಯಾಕಂದ್ರೆ
that one man's sin, God says, okay, I treat the whole human race.
ಒಬ್ಬ ಮನುಷ್ಯನು ಪಾಪ ಮಾಡಿದಾಗ ಎಲ್ಲಾ ಮಾನವರನ್ನು ಅದೇ ರೀತಿ ನೋಡ್ತೇನೆ ಅಂತ ದೇವರು ಹೇಳುವಾಗ ಅದು ಕೆಟ್ಟ ಭಾಗ ಇರಬಹುದು.
But here's the good part.
ಇಲ್ಲಿ ಒಳ್ಳೆ ಭಾಗ.
That one man's obedience also can come down to me, to my benefit.
ಒಬ್ಬ ಮನುಷ್ಯನ ವಿಧೇಯತೆಯು ನನ್ನ ಅನುಕೂಲಕರಕ್ಕಾಗಿ ಆಗುತ್ತದೆ.
That's what he says here.
ಅದನ್ನೇ ಇಲ್ಲಿ ಹೇಳುವಂತದ್ದು.
That the one man Adam, who led us all into the way
Adamanu
of hell.
Adamanu maadiddakkagi ellaru narakakke hogabekare.
By the same principle.
Adhe tattva.
Verse 15.
Adine
vachana. This one man Jesus Christ leads us into the way of life.
Yesu Christanu nammannu jeevakke nadesuvatanagiddane.
So,
hagagi
this one man's transgression.
Obba manushyana ullanganeyu
resulted in condemnation for me. Verse 16.
16ne vachanadalli helo prakara nannannu aparadha manobhavakke nadesodadre.
Many sins.
ಈಗ ಅನೇಕ ಪಾಪಗಳು
ends in my being justified.
ನೀತೀಕರಿಸಲ್ಪಡುವುದರಲ್ಲಿ ಕೊನೆಗಾಣುತ್ತದೆ.
So he says if Adam's sin made death reign in my life.
ಆದಾಮನ ಪಾಪದಿಂದ ನನ್ನ ಜೀವಿತದಲ್ಲಿ ಮರಣವು ವ್ಯಾಪಿಸುವುದಾದರೆ
then when I get grace.
ನಾನು ಕೃಪೆಯನ್ನು ಪಡೆದುಕೊಂಡಾಗ
I will reign in life through Jesus Christ. Verse 17.
17ನೇ ವಚನ ಹೇಳುತ್ತೆ ಯೇಸು ಕ್ರಿಸ್ತನ ಮುಖಾಂತರ ನಾನು ಜೀವಕ್ಕೆ ನಡೆಸಲ್ಪಡುತ್ತೇನೆ ಅಂತ.
He is comparing Adam and Christ.
ಆದಾಮನು ಮತ್ತು ಕ್ರಿಸ್ತನಿಗೆ ಪೌಲನು ಇಲ್ಲಿ ಹೋಲಿಸುತ್ತಿದ್ದಾನೆ.
What one man's disobedience led to?
ಒಬ್ಬ ಮನುಷ್ಯನ ವಿಧೇಯತೆಯು ಎಲ್ಲಿಗೆ ನಡೆಸುತ್ತೆ?
Verse 19.
19ನೇ ವಚನ.
And what one man's obedience leads to?
ಒಬ್ಬ ಮನುಷ್ಯನ ವಿಧೇಯತೆಯು ಎಲ್ಲಿಗೆ ನಡೆಸುತ್ತೆ?
That one man's disobedience made me a sinner. Verse 19.
19ನೇ ವಚನ ಹೇಳೋ ಪ್ರಕಾರ ಒಬ್ಬ ಮನುಷ್ಯನ ಅವಿಧೇಯತೆಯು ನನ್ನನ್ನು ಪಾಪಕ್ಕೆ
ನಡೆಸುತ್ತದೆ. One man's obedience makes me righteous.
ಒಬ್ಬ ಮನುಷ್ಯನ ವಿಧೇಯತೆಯು ನನ್ನನ್ನು ನೀತಿವಂತಿಕೆಗೆ ನಡೆಸುತ್ತದೆ.
This is wonderful truth.
ಈ ಒಂದು ಅದ್ಭುತ ಸತ್ಯವನ್ನ ಕೇಳಿಸಿಕೊಳ್ಳ್ರಿ.
How did you start behaving like a sinner?
ಹೇಗೆ ನೀವು ಪಾಪಿಯಾಗಿ ನಡೆದುಕೊಳ್ಳಲು ಪ್ರಾರಂಭಿಸುತ್ತೀರಿ?
How did you do it?
ಹೇಗೆ ಅದನ್ನು ಮಾಡುತ್ತೀರಿ?
Was it because from childhood you say I must imitate Adam as much as possible?
ನೀವು ಚಿಕ್ಕಂದಿನಿಂದಲೂ ಆದಷ್ಟು ಆದಾಮನ ರೀತಿಯಲ್ಲಿ ಅನುಕರಣೆ ಮಾಡಬೇಕು ಅಂತ ಅಂದುಕೊಂಡಿರ್ತೀರಾ?
I must try to be like Adam.
ನಾನು ಆದಾಮನ ರೀತಿಯಲ್ಲಿ ಪಾಪಿಯ ರೀತಿಯಲ್ಲಿ ಇರಲು ಪ್ರಯತ್ನ ಮಾಡ್ತೀನಿ ಅಂದುಕೊಂಡಿರ್ತೀರಾ? ಹಾಗೆ ಮಾಡ್ತೀರಾ? ಇಲ್ಲ.
It was effortless.
ನೀವು ಅದಕ್ಕೆ ಶ್ರಮೆ ಪಡೋದಿಲ್ಲ.
Adam's nature just made you bitter.
ಆದಾಮನ ಸ್ವಭಾವವು ನಿಮ್ಮನ್ನು ಕಹಿ ಭಾವನೆಗೆ ನಡೆಸುತ್ತೆ. ಹಗೆತನಕ್ಕೆ, ಇಚ್ಛೆಗೆ ನಡೆಸುತ್ತದೆ.
Unforgiving.
ಕ್ಷಮಿಸದೆ ಇರುವಂತದ್ದಕ್ಕೆ.
Proud.
ಗರ್ವ.
Evil.
ಕೆಟ್ಟತನ.
You didn't imitate anybody. You didn't have to copy anybody.
ಇವೆಲ್ಲ ನೀವು ನಕಲು ಮಾಡೋದಿಲ್ಲ ಅಥವಾ ಅನುಕರಣೆ ಮಾಡೋದಿಲ್ಲ.
Adam did a perfect job of communicating his nature to you perfectly.
ಆದಾಮನ ಸ್ವಭಾವವು ನಿಮಗೆ ಹಾಗೆ ದಾರಿ ಎರೆಯಲ್ಪಟ್ಟಿದೆ.
Here's the good news.
ಇಲ್ಲಿ ಒಂದು ಶುಭ ವಾರ್ತೆ ಇದೆ.
Christ can give you the same his nature also perfectly.
ಕ್ರಿಸ್ತನ ಈ ಒಂದು ಅದೇ ಸ್ವಭಾವವು ನಿಮಗೆ ಪರಿಪೂರ್ಣವಾಗಿ ಕೊಡಲ್ಪಡುವುದಾಗಿದೆ.
Not by my imitating Christ.
ಅದು ನಾನು ಕ್ರಿಸ್ತನನ್ನು ಅನುಕರಣೆ ಮಾಡುವಂತದ್ದಲ್ಲ.
Exactly like I got from Adam, I can receive from Christ.
ನಾನು ಆದಾಮನಿಂದ ಹೇಗೆ ಪಡೆದುಕೊಂಡನಲ್ಲ ಕ್ರಿಸ್ತನಿಂದಲೂ ಕೂಡ ಅದೇ ರೀತಿ ಪಡೆದುಕೊಳ್ಳುವಂತದ್ದಾಗಿದೆ.
Many people don't understand.
ಅನೇಕರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ.
Christianity is not imitating Christ.
ಕ್ರೈಸ್ತತ್ವವು ಕ್ರಿಸ್ತನನ್ನು ಅನುಕರಣೆ ಮಾಡೋದಲ್ಲ.
So many people have tried to imitate Christ. Even non-Christians who try to imitate Christ.
ಅನೇಕರು ಅಕ್ರೈಸ್ತರು ಕ್ರಿಸ್ತನನ್ನು ಅನುಕರಣೆ ಮಾಡಲು ನೋಡುತ್ತಾರೆ.
That's not Christianity.
ಅದು ಕ್ರೈಸ್ತತ್ವ ಅಲ್ಲ.
That is an outward form which can make a person a hypocrite.
ಅದು ಮನುಷ್ಯನನ್ನ ಕಪಟಿಯನ್ನಾಗಿ ಮಾರ್ಪಡಿಸುತ್ತದಷ್ಟೇ.
True Christianity is something where you the nature of Christ comes in and you
ನಿಜವಾದ
walk in that way.
ನಿಮ್ಮಲ್ಲಿ ಕ್ರಿಸ್ತನ ಸ್ವಭಾವವು ಬಂದು ಅದರಲ್ಲಿ ನಡೆಯುವುದಾಗಿದೆ.
God gives us his Holy Spirit.
ಅದಕ್ಕಾಗಿ ದೇವರು ನಮಗೆ ಪವಿತ್ರಾತ್ಮನನ್ನು ಕೊಡುತ್ತಾನೆ.
Floods our heart with
love. ನಮ್ಮ ಹೃದಯದಲ್ಲಿ ಪ್ರೀತಿ ರಸವನ್ನು ತುಂಬುತ್ತಾನೆ.
I tell you honestly, even after so many years, I
ನಾನು ಪ್ರಾಮಾಣಿಕವಾಗಿ ಹೇಳುವುದಾದರೆ ನಾನು ಕ್ರೈಸ್ತನಾಗಿ ಮಾರ್ಪಟ್ಟು ಇಷ್ಟೆಲ್ಲಾ ವರ್ಷಗಳು ಕಳೆದಿದ್ದರೂ ಪವಿತ್ರಾತ್ಮನ ಸಹಾಯವಿಲ್ಲದೆ ನಾನು ಪ್ರೀತಿಸಲಾರೆನು. ಯೇಸು ಹೇಳುತ್ತಾರೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಅಂತ.
Christ I can do everything.
ಪೌಲನು ಹೇಳುತ್ತಾನೆ, ಕ್ರಿಸ್ತನೊಟ್ಟಿಗೆ ನಾನು ಎಲ್ಲವನ್ನು ಮಾಡಲು ಸಾಧ್ಯ ಅಂತ. ಅದು ಕ್ರೈಸ್ತ ಜೀವಿತ. ಆ ರೀತಿಯಾಗಿ ಜೀವಿಸಬೇಕಂತ ದೇವರು ಬಯಸುತ್ತಾರೆ. ಅಂತ್ಯದಲ್ಲಿ ಏನು ಹೇಳಲಾಗಿದೆ? ಕ್ರಿಸ್ತನ ಮೂಲಕ ಜೀವಭರಿತರಾಗಿ ಆಳುವುದು. ರೋಮ 5ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಓದುವಂತದ್ದು ಅದೇ ಆಗಿದೆ. ನಮ್ಮ ಜೀವಿತದಲ್ಲಿ ಅದು ನಿಜವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.